See, faith is a word on which most of us are risking our eternity.
ನೋಡ್ರಿ, ನಂಬಿಕೆ ಎಂಬುದು ಒಂದು ಪದ. ಅದರ ಮೇಲೆ ನಮ್ಮ ನಿತ್ಯತ್ವವು ಅಪಾಯಕ್ಕೆ ಸಿಲುಕುವಂತದ್ದಾಗಿದೆ.
Not being sure the medicine you take, it's a matter of life and death.
ಅದು ಯಾವ ತರ ಅಪ್ಪ ಅಂದ್ರೆ, ನೀವೇನ್ ಮಾತ್ರೆ ತೆಗೆದುಕೊಳ್ತಿರಲ್ಲ ಅದರ ಬಗ್ಗೆ ನಿಶ್ಚಿತತೆ ಇರೋದಿಲ್ಲ. ಅದು ಒಂದ್ ರೀತಿ ಜೀವನ್ ಮರಣದ ವಿಷಯವಾಗಿರುತ್ತದೆ.
If your understanding of faith is wrong, your whole eternity is in danger.
ನಿಮ್ಮ ನಂಬಿಕೆಯ ಬಗ್ಗೆ ನಿಮಗೆ ತಪ್ಪು ತಿಳುವಳಿಕೆ ಇದ್ದರೆ ನಿಮ್ಮ ಇಡೀ ನಿತ್ಯತ್ವವು ಅಪಾಯದಲ್ಲಿರುತ್ತದೆ.
So it's very important that our understanding of faith be right.
ಹಾಗಾಗಿ ಇದು ಬಹಳ ಪ್ರಮುಖವಾಗಿದೆ. ನಿಮ್ಮ ನಂಬಿಕೆಯ ಬಗ್ಗೆ ನಿಮಗಿರುವಂತಹ ತಿಳುವಳಿಕೆಯು ಸರಿಯಾಗಿರಬೇಕು.
That we are more careful about that than the medicine we take for some sickness.
ನಾವು ಒಂದು ಕಾಯಿಲೆಗಾಗಿ ಏನು ಮಾತ್ರೆಯನ್ನು ತೆಗೆದುಕೊಳ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಈ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು.
At the most, if your medicine is poisonous, it'll kill you. Just lose your life on earth.
ಅಬ್ಬಬ್ಬ ಅಂದ್ರೆ, ನಿಮ್ಮ ಮಾತ್ರೆ ವಿಷದಿಂದ ಕೂಡಿದ್ದಲ್ಲಿ ನಿಮ್ಮನ್ನು ಅದು ಕೊಲ್ಲಬಹುದು. ನಿಮ್ಮ ಹೇಲೋಕದ ಜೀವವನ್ನ ನೀವು ಕಳೆದುಕೊಳ್ತೀರಿ ಅಷ್ಟೇ.
Faith is something that is going to determine your eternal destiny. And since that is the case,
ಆದ್ರೆ ನಿಮ್ಮ ನಂಬಿಕೆ ಎನ್ನುವಂಥದ್ದು ನಿಮ್ಮ ನಿತ್ಯತ್ವದ ಸ್ಥಳವನ್ನ ನಿಗದಿಪಡಿಸುತ್ತದೆ. ಮತ್ತು ಅದು ಒಂದು ಪ್ರಕರಣವಾದ್ದರಿಂದ
I'm not surprised that the devil has brought so much confusion on this matter.
ಸೈತಾನನು ಈ ಒಂದು ವಿಷಯದ ಮೇಲೆ ಹೆಚ್ಚಿನ ಗೊಂದಲವನ್ನ ತರುತ್ತಾನೆ ಅನ್ನುವಂಥ ವಿಷಯದಲ್ಲಿ ನನಗೆ ಆಶ್ಚರ್ಯವೇನೂ ಇಲ್ಲ.
Because he wants most Christians to be with him for eternity. I'll tell you that.
ಯಾಕಂದರೆ ಅನೇಕ ಕ್ರೈಸ್ತರು ತನ್ನೊಟ್ಟಿಗೆ ಇರಬೇಕೆಂಬುದು ಸೈತಾನನ ಬಯಕೆಯಾಗಿರುತ್ತದೆ. ನಾನು ನಿಮಗೆ ಇದನ್ನು ಹೇಳಲು ಇಷ್ಟಪಡುತ್ತೇನೆ.
He wants Christians to be happy that they read the Bible and go to church, go to meetings.
ಸೈತಾನನು ಯಾವುದನ್ನ ಬಯಸುತ್ತಾನಪ್ಪ ಅಂದ್ರೆ, ಕ್ರೈಸ್ತರು ಸತ್ಯವೇದವನ್ನ ಓದುವಂತದ್ದು, ಸಭೆಗೆ ಹೋಗುವಂತದ್ದು, ಕೂಟಕ್ಕೆ ಹೋಗುವಂತದ್ದು, ಈ ವಿಷಯಗಳಲ್ಲಿ.
And believe as they think they believe in a way that doesn't change their life.
ಅವರ ಜೀವಿತವು ಬದಲಾಗದ ರೀತಿಯಲ್ಲಿ ಅವರು ಏನು ನಂಬಿದ್ದೀನಿ ಅಂತ ಯೋಚನೆ ಮಾಡ್ತಾರಲ್ಲ, ಆ ರೀತಿ ನಂಬುವಂತೆ ಸೈತಾನನು ಮಾಡಿಬಿಡ್ತಾನೆ.
And comfort them, you're okay. You know every false prophet in the Old Testament.
ಅವರನ್ನ ಸಂತೈಸುತ್ತಾನೆ, ನೀವು ಸರಿ ಇದ್ದೀರಿ ಅಂತ. ಹಳೆ ಒಡಂಬಡಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಸುಳ್ಳು ಪ್ರವಾದಿಗಳು ಕೂಡ
preach that message. You're okay, don't worry. There's peace. You're at peace with God when there was no peace.
ಅವರು ಅದೇ ರೀತಿ ಬೋಧನೆ ಮಾಡಿದ್ರು, ನೀವು ಸರಿ ಇದ್ದೀರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳುವಂತದ್ದು. ಅವರು ಸಮಾಧಾನವನ್ನ ಹೊಂದದೇ ಇರುವಾಗಲೂ ಕೂಡ ದೇವರೊಟ್ಟಿಗೆ ನೀವು ಸಮಾಧಾನ ಹೊಂದಿದ್ದೀರಿ ಅಂತ ಸುಳ್ಳು ಹೇಳುವಂತದ್ದು.
And that's why if you read the Old Testament, you'll see how God condemned those false prophets.
ಅದಕ್ಕಾಗಿ ನೀವು ಹಳೆ ಒಡಂಬಡಿಕೆಯನ್ನ ಓದುವಾಗ ಅಲ್ಲಿ ನೋಡ್ತೀರಿ ನೀವು, ದೇವರು ಆ ಒಂದು ಸುಳ್ಳು ಪ್ರವಾದಿಗಳನ್ನ ಖಂಡಿಸುವಂತದ್ದನ್ನ.
He rebuked them all the time. He said, you guys are only interested in money.
ಅವರನ್ನ ಪ್ರತಿ ಬಾರಿ ದೇವರು ಗದರಿಸಿದರು, ನೀವು ಬರೇ ಹಣದ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದೀರಿ ಅಂತ ಹೇಳಿದರು.
You're immoral. You're seeking honor. Same thing's happening today.
ನೀವು ಜಾರತ್ವವುಳ್ಳವರು, ಗೌರವವನ್ನು ಹುಡುಕ್ತಾ ಇದ್ದೀರಿ ಅಂತ ಹೇಳುವಂತದ್ದು ದೇವರಲ್ಲಿ. ಇವತ್ತು ಕೂಡ ಅದೇ ನಡೀತಾ ಇರುವಂತದ್ದು.
But we have an advantage that those Old Testament people didn't have.
ಹಳೆ ಒಡಂಬಡಿಕೆಯ ಜನರು ಏನು ಲಾಭವನ್ನ ಹೊಂದಿಕೊಂಡಿಲ್ವಲ್ಲ, ಆ ಲಾಭವನ್ನ ನಾವು ಇವತ್ತು ಹೊಂದಿಕೊಂಡಿದ್ದೀವಿ.
We have a printed Bible with us.
ನಮ್ಮ ಬಳಿ ಮುದ್ರಿತಗೊಂಡಂತ ಸತ್ಯವೇದವು ಇದೆ.
In fact, nobody on earth had it till about 600 years ago.
ಸುಮಾರು 600 ವರ್ಷಗಳ ಹಿಂದಿನವರೆಗೆ ಯಾರು ಕೂಡ ಈ ರೀತಿ ಮುದ್ರಿತಗೊಂಡಂತ ಸತ್ಯವೇದವನ್ನ ಹೊಂದಿಕೊಂಡಿರಲಿಲ್ಲ.
People in the Old Testament, they didn't have a printed Bible with them where they could go home and check up what this prophet was saying is right or wrong.
ಪ್ರವಾದಿಗಳು ಹೇಳುತ್ತಿರುವಂತದ್ದು ಸುಳ್ಳು ಅಥವಾ ನಿಜವೋ ಎಂಬುವಂತದ್ದನ್ನ ಮನೆಗೆ ಹೋಗಿ ಪರೀಕ್ಷಿಸಲು ಹಳೆ ಒಡಂಬಡಿಕೆಯಲ್ಲಿನ ಜನರು ಈ ರೀತಿ ಮುದ್ರಿತಗೊಂಡಂತ ಸತ್ಯವೇದವನ್ನ ಹೊಂದಿಕೊಂಡಿರಲಿಲ್ಲ.
But today, what excuse do you have when you are given a wrong understanding of faith and you swallow it?
ಇಂದು ನಿಮಗೆ ನಂಬಿಕೆಯ ಬಗ್ಗೆ ತಪ್ಪು ತಿಳುವಳಿಕೆ ನೀಡಿದಾಗ ಅದನ್ನು ನುಂಗುವಂತೆ ಮತ್ತು ಅದನ್ನು ಹಾಗೆ ಬಿಟ್ಟು ಬಿಡುವಂತೆ ನಿಮಗೆ ಇಂದು ಯಾವುದರ ನೆಪವಿದೆ?
That which your eternal destiny is dependent on, it's like taking a medicine without looking what's the label.
ಇದರ ಮೇಲೆ ನಿಮ್ಮ ನಿತ್ಯತ್ವದ ಸ್ಥಳವು ನಿಗದಿ ಆಗುವಂತದ್ದಾಗಿದೆ. ಅದು ಯಾವ ತರಪ್ಪ ಅಂದ್ರೆ ಮಾತ್ರೆಯನ್ನ ಪಟ್ಟಿ ನೋಡದೇನೆ ತೆಗೆದುಕೊಳ್ಳೋದು.
Is this the real medicine? Did I get it from a good shop? This is produced by a reliable company.
ಈ ಒಂದು ಮಾತ್ರೆಯನ್ನ ಒಳ್ಳೆಯ ಅಂಗಡಿಯಿಂದ ನಾನು ಪಡೆದುಕೊಳ್ಳಬಹುದಾ? ಇದು ಒಂದು ವಿಶ್ವಾಸಾರ್ಹ ಕಂಪನಿಯಿಂದ ಬಂದಂತ ಒಂದು ಮಾತ್ರೆನ? ನಾವು ನಮ್ಮ ನಂಬಿಕೆಯ ಬಗ್ಗೆ ಇರುವಂತ ಜಾಗರೂಕತೆಗಿಂತ ಮಾತ್ರೆಯ ಕುರಿತಾಗಿ ಹೆಚ್ಚು ಜಾಗರೂಕತೆಯನ್ನು ಹೊಂದಿರ್ತೀವಿ.
It's very very important.
ಇದು ಬಹಳ ಬಹಳ ಪ್ರಮುಖವಾದದ್ದು.
And you remember when the rich man and Lazarus, in the story of the rich man Lazarus, not a parable, it's a true story.
ನಿಮಗೆ ಗೊತ್ತಿದೆ ನಾ ಒಂದು ನಿಜವಾದ ಕತೆ, ಒಬ್ಬ ಐಶ್ವರ್ಯವಂತನು ಮತ್ತು ಲಾಜರನು ಇವರ ಬಗ್ಗೆ ಇರುವಂತ ಒಂದು ಕತೆ.
But Jesus said about a real rich man who went to hell, and when he went to hell we read that he
ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾರೆ ನಿಜವಾದ ಐಶ್ವರ್ಯವಂತನು ನರಕಕ್ಕೆ ಹೋದನು. ಅಲ್ಲಿ ಆತನು ನರಕಕ್ಕೆ ಹೋದ ನಂತರ ನಾವು ಅಲ್ಲಿ ಓದ್ತೇವೆ,
looked up, this is all written in Luke 16, he looked up at Abraham and said, will you please send somebody to from heaven down to earth.
ಲೂಕ 16ನೇ ಅಧ್ಯಾಯದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ. ಆ ಐಶ್ವರ್ಯವಂತನು ಮೇಲಕ್ಕೆ ನೋಡಿ ಅಬ್ರಾಹಮನಿಗೆ ಹೇಳ್ತಾನೆ, ಯಾರನ್ನಾದರೂ ಪರಲೋಕದಿಂದ ಭೂಲೋಕಕ್ಕೆ ಕಳುಹಿಸಿ ಕೊಡಲು ಆಗತ್ತಾ ಅಂತ.
To preach to my five brothers, you know what Abraham said? They've got the Bible.
ನನ್ನ ಐದು ಜನ ಸಹೋದರರಿಗೆ ಬೋಧಿಸಲು ಕಳುಹಿಸಿಕೊಡು ಅಂತ ಕೇಳ್ತಾನೆ. ಅಬ್ರಹಾಮನು ಏನಂತ ಹೇಳ್ತಾನೆ ಗೊತ್ತಾ? ಅವರ ಬಳಿ ಸತ್ಯವೇದ ಇದೆಯಲ್ಲ ಅಂತ. ಅವರು ಅದನ್ನು ಓದಿಕೊಳ್ಳಲಿ.
That means they had it in the synagogue, they were listening to it every Saturday, and if they wanted they could hear it.
ಪ್ರತಿ ಶನಿವಾರ ಅದು ಸಭೆಯಲ್ಲಿ ಹೇಳಲ್ಪಡತ್ತೆ. ಅವರಿಗೆ ಬೇಕು ಅಂದ್ರೆ ಅದನ್ನ ಕೇಳಿಕೊಳ್ಳಲಿ ಹೋಗಿ.
What they were told there, they could go to the priests of those days and ask them about something in scripture.
ಅವರಿಗೆ ಅದು ಹೇಳಲ್ಪಟ್ಟಾಗ ಆ ದಿನಗಳಲ್ಲಿ ಇದ್ದಂತ ಶಾಸ್ತ್ರಿಗಳ ಬಳಿಗೆ ಹೋಗಿ ಅಲ್ಲಿ ವಚನಗಳಲ್ಲಿ ಏನಂತ ಹೇಳಿದೆಯಲ್ಲ ಅದರ ಬಗ್ಗೆ ಕೇಳಿಕೊಳ್ಳಲಿ.
But if they were not interested in finding out what the law of God said,
ದೇವರ ಧರ್ಮಶಾಸ್ತ್ರವು ಏನಂತ ಹೇಳತ್ತೆ ಅನ್ನುವಂತದನ್ನ ಕೇಳಿಸಿಕೊಳ್ಳುವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ,
I would say Abraham was saying they deserve to go to hell.
ಆಗ ಅಬ್ರಹಾಮನ್ ಹೇಳುತ್ತಾನೆ ಅವರು ನರಕಕ್ಕೆ ಹೋಗಲು ಅರ್ಹರು ಎಂಬುದಾಗಿ.
So I've come to see also today that if people are not interested,
ನಾನು ಕೂಡ ಇವತ್ತು ಕಂಡುಕೊಂಡಿರೋದು ಏನಪ್ಪ ಅಂದ್ರೆ ನೋಡಿ, ಇವತ್ತು ಜನರು ಕೂಡ ಆಸಕ್ತಿಯನ್ನು ಹೊಂದಿಲ್ಲ.
In knowing what the Bible which sits in their house says about faith, and if they go to hell, they deserve it.
ಅವರ ಮನೆಯಲ್ಲಿ ಕೂತಿರುವಂತ ಸತ್ಯವೇದದಲ್ಲಿ ನಂಬಿಕೆ ಬಗ್ಗೆ ಏನಂತ ಹೇಳಿದೆ ಎಂಬುದನ್ನ ಓದುವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ, ಅದಕ್ಕೆ ನರಕಕ್ಕೆ ಹೋಗಲು ಅರ್ಹರು.
You can't put them in the same category as that barbarian or non-Christian who never had a Bible.
ಬಾರ್ಬೇರಿಯನ್ನರು ಮತ್ತು ಅಕ್ರೈಸ್ತರು ಏನು ಸತ್ಯವೇದವನ್ನು ಹೊಂದಿಕೊಂಡಿಲ್ಲಲ್ಲ ಅವರೊಟ್ಟಿಗೆ ಇವರನ್ನ ಸೇರಿಸಲಾಗುವುದಿಲ್ಲ.
Completely different category. God may have mercy on them in some way.
ಬೇರೆ ಬೇರೆ ವರ್ಗಕ್ಕೆ ಸೇರಿದಂತವರು. ದೇವರು ಹೇಗೋ ಒಂದು ಮಾರ್ಗದಲ್ಲಿ ಅವರಿಗೆ ಕರುಣೆಯನ್ನು ತೋರಿಸ.
But certainly not on somebody who has a Bible in their house, doesn't bother to read it.
ಯಾರು ತಮ್ಮ ಮನೆಯಲ್ಲಿ ಸತ್ಯವೇದವನ್ನು ಹೊಂದಿಕೊಂಡಿರ್ತಾರೆ ಮತ್ತು ಅದನ್ನು ಓದುವುದರಲ್ಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತವರಿಗೆ ಕರುಣೆ ಇಲ್ಲ.
Who's more interested in watching some television program than opening God's book and reading what God has to say.
ದೇವರ ಪುಸ್ತಕವನ್ನು ತೆರೆದು ದೇವರು ಏನು ಹೇಳುತ್ತಿದ್ದಾರೆ ಅನ್ನುವುದರಲ್ಲಿನ ಆಸಕ್ತಿಗಿಂತ ದೂರದರ್ಶನದ ಕಾರ್ಯಕ್ರಮಗಳನ್ನು ನೋಡಲು ಹೆಚ್ಚು ಆಸಕ್ತರಾಗಿರ್ತಾರೆ.
That television program is not going to determine your eternal destiny.
ಆ ದೂರದರ್ಶನದ ಕಾರ್ಯಕ್ರಮಗಳು ನಿಮ್ಮ ನಿತ್ಯತ್ವದ ಸ್ಥಳವನ್ನ ನಿರ್ಧರಿಸುವುದಿಲ್ಲ.
And it's amazing how the devil gets people so occupied with temporary satisfaction.
ಸೈತಾನನು ನಿಜಕ್ಕೂ ಜನರನ್ನ ಈ ಒಂದು ತಾತ್ಕಾಲಿಕ ತೃಪ್ತಿಯಲ್ಲಿ ಅವರನ್ನ ಮಗ್ನರನ್ನಾಗಿಸಿದ್ದಾನೆ.
And ignoring that which is eternal.
ಯಾವುದು ನಿತ್ಯತ್ವ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಕಡೆಗಾಣಿಸಿದ್ದಾನೆ.
So my dear brothers and sisters, you know that.
ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಿಮಗೆ ತಿಳಿದಿದೆ.
To the best of my knowledge, I've always spoken the truth to you, whether it hurts or doesn't hurt.
ನನ್ನ ತಿಳುವಳಿಕೆಗೆ ಅನುಸಾರವಾಗಿ ನಿಮಗೆ ಅದು ನೋವು ಪಡಿಸಿದ್ರು ನೋವು ಪಡಿಸಲಿಲ್ಲ ಅಂದ್ರೂ ಕೂಡ ನಾನು ಯಾವಾಗಲೂ ಸತ್ಯವನ್ನ ನುಡಿದಿದ್ದೇನೆ.
Whether it comforts or disturbs, it's the truth of God, it's not my truth.
ಅದು ನಿಮಗೆ ಸಂತೈಸಿದ್ರು ಅದು ನಿಮಗೆ ತೊಂದರೆ ಪಡಿಸಿದ್ರು ಅದು ನನ್ನ ಸತ್ಯವಲ್ಲ ದೇವರ ಸತ್ಯವಾಗಿದೆ.
I don't take any credit for it and I don't apologize for it. It's God's truth.
ನಾನು ಅದಕ್ಕಾಗಿ ಹೆಸರನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿ ಕ್ಷಮೆಯನ್ನು ಕೂಡ ಕೋರೋದಿಲ್ಲ ಅದು ದೇವರ ಸತ್ಯವಾಗಿದೆ.
So I want to share something about faith because this is the most important thing in the New Testament. The Bible says in Hebrews 11:6.
ಹಾಗಾಗಿ ನಾನು ನಂಬಿಕೆಯ ಕುರಿತಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆಯ ಕುರಿತಾಗಿ ಬಹಳ ಪ್ರಾಮುಖ್ಯತೆ ಇದೆ. ಹಿಬ್ರಿಯ 11:6 ಈ ರೀತಿಯಾಗಿ ಹೇಳುತ್ತದೆ,
ವಿದೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್.
ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ.
ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿದೌಟ್ ಫೇತ್ ಇನ್ ಹಿಮ್. So that's why this is fundamental.
ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅದಕ್ಕಾಗಿ ಇದು ಮೂಲಭೂತ ವಿಷಯವಾಗಿದೆ.
When you compare it with the Old Testament, I was looking at a concordance. The word faith comes in the Old Testament about 4 times.
ನೀವು ಇದನ್ನು ಹಳೆ ಒಡಂಬಡಿಕೆ ಒಟ್ಟಿಗೆ ಹೋಲಿಸುವಾಗ ನಾನು ಕನ್ಕಾರ್ಡೆನ್ಸ್ ಅನ್ನ ನೋಡುತ್ತಿದ್ದೆ. ನಂಬಿಕೆ ಎಂಬ ಪದವು ಹಳೆ ಒಡಂಬಡಿಕೆಯಲ್ಲಿ 4 ಬಾರಿ ಬರುವಂತದ್ದಾಗಿದೆ.
4 times.
4 ಬಾರಿ.
In the New Testament, it comes about 220 times. You see how important it is?
Hosa odambadikeyalli nambike emba padavu 220 sari barutade. Nodidra eshtu pramukhyavadaddu idu anta?
Very, very important.
Bahala bahala pramukhavadaddu.
There is a difference between even the little faith they had in the Old Testament and in the New Testament.
ಹಳೆ ಒಡಂಬಡಿಕೆಯಲ್ಲಿ ಅವರಿಗಿದ್ದಂತ ಒಂದು ಸಣ್ಣ ನಂಬಿಕೆಗೂ ಹೊಸ ಒಡಂಬಡಿಕೆಯಲ್ಲಿನ ಸಣ್ಣ ನಂಬಿಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ.
As you have often heard me say in the book of Hebrews in chapter 11.
ನನ್ನಿಂದ ಬಹಳಷ್ಟು ಬಾರಿ ನೀವು ಕೇಳಿಸಿಕೊಂಡಿದ್ದೀರಿ, ಹಿಬ್ರಿಯ ಪತ್ರಿಕೆಯಲ್ಲಿನ 11ನೇ ಅಧ್ಯಾಯ.
The faith of these Old Testament people,
ಹಳೆ ಒಡಂಬಡಿಕೆಯಲ್ಲಿನ ಜನರಲ್ಲಿದ್ದಂತ ಈ ಒಂದು ನಂಬಿಕೆಯು
ವಾಸ್ ಮೋಸ್ಟ್ಲಿ ರಿಲೇಟೆಡ್ ಟು ಎಕ್ಸ್ಟರ್ನಲ್ ಥಿಂಗ್ಸ್.
ಅದು ಹೊರಗಡೆ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ.
ಆಸ್ ಯು ರೀಡ್ ಇನ್ ದ ಹೋಲ್ ಆಫ್ ಹೀಬ್ರೂಸ್ 11, ಬೈ ಫೇತ್ ದೇ ಡಿಡ್ ಸರ್ಟನ್ ಥಿಂಗ್ಸ್ ಎಕ್ಸ್ಟರ್ನಲಿ, ದೇ ಎಕ್ಸ್ಪೀರಿಯನ್ಸ್ ಮಿರಕಲ್ಸ್ ಆನ್ ದಿ ಔಟ್ ಸೈಡ್.
ನೀವು ಇಡೀ ಇಬ್ರಿಯ 11ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿನ ಜನರು ಹೊರಗಡೆ ಸಂಗತಿಯಾಗಿ ಏನೋ ಒಂದನ್ನ ಮಾಡಿದ್ರು, ಅವರು ಹೊರಗಡೆ ಮಹತ್ ಕಾರ್ಯಗಳನ್ನ ಅನುಭವಿಸಿದರು.
ಬಟ್ ದ ಫೇತ್ ಆಫ್ ದ ನ್ಯೂ ಟೆಸ್ಟಮೆಂಟ್ ಇಸ್ ಸುಪೀರಿಯರ್.
ಆದರೆ ಹೊಸ ಒಡಂಬಡಿಕೆಯಲ್ಲಿನ ನಂಬಿಕೆಯು ಬಹಳ ಉನ್ನತ ಮಟ್ಟದಿಂದ ಕೂಡಿದೆ.
ಇಟ್ಸ್ ಸುಪೀರಿಯರ್ ಇನ್ ದಟ್ ಇಟ್ ಡೀಲ್ಸ್ ವಿತ್ ವಾಟ್ ಇಸ್ ಇನ್ಸೈಡ್.
ಇದು ಉನ್ನತ ಮಟ್ಟಕ್ಕೆ ಸೇರಿರುವುದರಿಂದ ಒಳಗಡೆ ವಿಷಯದೊಟ್ಟಿಗೆ ವ್ಯವಹರಿಸುತ್ತದೆ.
ಇನ್ಸೈಡ್ ಆಫ್ ದ ಕಪ್ more than the outside of the cup.
ಹೊರಗಡೆ ಪಾತ್ರೆಗಿಂತ ಒಳಗಿನ ಪಾತ್ರೆ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂತದ್ದು.
Now when I go down to the villages to preach and I'm invited to some poor brother's house,
ನಾನು ಕೆಲವು ಬಡ ಸಹೋದರರಿಂದ ಬೋಧಿಸುವಂತೆ ಆಹ್ವಾನಿಸಲ್ಪಟ್ಟಾಗ ಹಳ್ಳಿಯಲ್ಲಿನ ಅವರ ಮನೆಗಳಿಗೆ ತೆರಳಿದ್ದೆ.
And he gives me a cup of tea. And the cup is not very clean.
ಅವರು ಕುಡಿಯಲು ಟೀ ಲೋಟವನ್ನು ಕೊಟ್ಟರು. ಆ ಟೀ ಲೋಟವು ಅಷ್ಟು ಶುಚಿಯಿಂದ ಕೂಡಿರಲಿಲ್ಲ.
I'm not much bothered if the outside of the cup is dirty.
ಆ ಲೋಟದ ಹೊರಗಡೆ ಹೆಚ್ಚು ಹೊಲಸಿದ್ದಕ್ಕಾಗಿ ನಾನು ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ.
It's the inside. You know that. The important thing is the inside.
ಆದರೆ ಒಳಭಾಗ ನಿಮಗೆ ಗೊತ್ತಿದೆ, ಬಹಳ ಪ್ರಮುಖವಾದದ್ದು ಒಳಭಾಗ.
Inside is always more important than the outside.
ಹೊರಗಡೆ ಭಾಗಕ್ಕಿಂತ ಒಳಭಾಗವು ಬಹಳ ಪ್ರಮುಖವಾಗಿದೆ ಯಾವಾಗಲೂ.
And the day you understand that in your life, that your inside is more important than your outside.
ನಿಮ್ಮ ಹೊರಭಾಗಕ್ಕಿಂತ ಒಳಭಾಗವು ಬಹಳ ಪ್ರಮುಖವಾಗಿದೆ ಎಂಬುದನ್ನ ನಿಮ್ಮ ಜೀವಿತದಲ್ಲಿ ನೀವು ಅರ್ಥ ಮಾಡಿಕೊಂಡಾಗ
I believe you will be on the path to knowing God.
ನಾನು ನಂಬುತ್ತೇನೆ ನೀವು ಅವಾಗ ದೇವರನ್ನ ನಿಜವಾಗಿ ತಿಳಿದುಕೊಳ್ಳುವಂತ ಮಾರ್ಗದಲ್ಲಿ ಇದ್ದೀರಿ ಎಂಬುದಾಗಿ.
ಇನ್ಸೈಡ್ ಆಫ್ ಯುವರ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿ ಔಟ್ಸೈಡ್. ವಾಟ್ ಪೀಪಲ್ ಥಿಂಕ್ ಅಬೌಟ್ ಯು ದಿ ಇಂಪ್ರೆಷನ್ ಯು ಗಿವ್ ವಿತ್ ಯುವರ್ ಹೋಲಿ ಲೈಫ್ ಆನ್ ದಿ ಔಟ್ಸೈಡ್.
ಹೊರ ಜೀವಿತಕ್ಕಿಂತ ನಿಮ್ಮ ಒಳ ಜೀವಿತವು ಬಹಳ ಪ್ರಮುಖವಾಗಿರುತ್ತದೆ. ಆಗ ಜನರು ನಿಮ್ಮ ಬಗ್ಗೆ ಏನಂತ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಹಾಗೂ ನಿಮ್ಮ ಪವಿತ್ರ ಜೀವಿತವನ್ನ ಹೊರಗಡೆ ತೋರಿಸುವಂತದ್ದು
ಕೌಂಟ್ಸ್ ಫಾರ್ ನಥಿಂಗ್ ಬಿಫೋರ್ ಗಾಡ್ ಇಫ್ ಇಟ್ ಡಸ್ ನಾಟ್ ಸ್ಪ್ರಿಂಗ್ ಫ್ರಮ್ ದಿ ಇನ್ಸೈಡ್.
ಅದು ಒಳಭಾಗದಿಂದ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಹೊರಭಾಗದಲ್ಲಿ ನೀವು ತೋರುವಂತದ್ದು ದೇವರ ಎದುರುಗಡೆ ಲೆಕ್ಕಕ್ಕೆ ಬರುವುದಿಲ್ಲ.
ಇಟ್ ಡಸ್ ಕೌಂಟ್ ಬಿಫೋರ್ ಗಾಡ್ ಇಫ್ ಇಟ್ ಸ್ಪ್ರಿಂಗ್ಸ್ ಫ್ರಮ್ ದಿ ಇನ್ಸೈಡ್.
ಅದು ಒಳಭಾಗದಿಂದ ಬುಗ್ಗೆ ಬರುವಾಗ ಆಗ ದೇವರ ಎದುರುಗಡೆ ಅದು ಲೆಕ್ಕಕ್ಕೆ ಬರುತ್ತದೆ.
ಇಟ್ ಕೌಂಟ್ಸ್ ಫಾರ್ ಜೀರೋ ಬಿಫೋರ್ ಗಾಡ್ if it doesn't spring from the inside.
ಅದು ಒಳಭಾಗದಿಂದ ಬುಗ್ಗೆ ಬರಲಿಲ್ಲ ಅಂದ್ರೆ ದೇವರ ಎದುರುಗಡೆ ಅದು ಶೂನ್ಯ ಲೆಕ್ಕವಾಗುತ್ತದೆ.
That's the point. But it was not like that in the Old Testament.
ಅದು ಬಹಳ ಮುಖ್ಯವಾದ ಅಂಶ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿರಲಿಲ್ಲ.
In the Old Testament they did not have to spring from the inside.
ಹಳೆ ಒಡಂಬಡಿಕೆಯಲ್ಲಿ ಅವರು ಒಳಭಾಗದಿಂದ ಉತ್ಪಾದಿಸುತ್ತಿರಲಿಲ್ಲ.
God was happy with what they did on the outside because they didn't have the Holy Spirit.
ಅವರು ಹೊರಗಡೆ ಏನ್ ಸಂಗತಿಗಳನ್ನು ಮಾಡಿದ್ರಲ್ಲ ಅದರಲ್ಲಿ ದೇವರು ಸಂತೋಷ ಪಡ್ತಾ ಇದ್ರು, ಯಾಕಂದ್ರೆ ಅವರು ಪವಿತ್ರಾತ್ಮನನ್ನ ಹೊಂದಿಕೊಂಡಿರಲಿಲ್ಲ.
He even permitted people to divorce their wives He didn't command it, but he permitted it.
ಜನರು ತಮ್ಮ ಹೆಂಡತಿಯರಿಗೆ ವಿಚ್ಛೇದನ ಕೊಡಲು ಅನುಮತಿಸಲ್ಪಟ್ಟಿದ್ರು, ದೇವರು ಆಜ್ಞಾಪಿಸಿರಲಿಲ್ಲ, ಆದ್ರೆ ಅನುಮತಿಸಿದ್ರು.
And when the Pharisees asked Jesus why he did that, why God permitted it, he said it's because their hearts were hard.
ಯೇಸುವಿಗೆ ಫರಿಸಾಯರು ಈ ರೀತಿ ಕೇಳಿದ್ರು, ಯಾಕೆ ದೇವರು ಈ ರೀತಿ ಮಾಡಿದ್ರು, ಯಾಕೆ ದೇವರು ಅನುಮತಿಸಿದ್ರು ಅಂತ. ಆಗ ಯೇಸು ಸ್ವಾಮಿ ಹೇಳಿದ್ದೇನಪ್ಪ ಅಂದ್ರೆ, ಅಲ್ಲಿನ ಜನರ ಹೃದಯಗಳು ಆಗ ಕಠಿಣವಾಗಿತ್ತು ಅಂತ.
What can you do? I mean, you don't expect a two-year-old child to keep its diapers or underwear clean, dirty it. That's normal.
ನೀವೇನ್ ಮಾಡಕ್ಕಾಗತ್ತಾಗ? ನೀವು 2 ವರ್ಷದ ಮಗುವಿನಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ ಅದು ತನ್ನನ್ನ ತಾನು ಶುಚಿಯಾಗಿ ಇಟ್ಕೋಬೇಕು ಅನ್ನುವಂತ ವಿಷಯದಲ್ಲಿ ಅದು ಹೊಲಸು ಮಾಡಿಕೊಳ್ಳುತ್ತದೆ, ಅದು ಸಾಮಾನ್ಯ ಕೂಡ.
You don't expect that of a grown-up adult, and that's the difference between Old Testament and New Testament.
ಈ ರೀತಿಯಾಗಿ ಬೆಳೆದಂತ ಮಕ್ಕಳು ಹೊಲಸು ಮಾಡಿಕೊಳ್ಳುತ್ತಾರೆ ಎಂಬುದನ್ನ ನೀವು ನಿರೀಕ್ಷೆ ಮಾಡಲು ಆಗುವುದಿಲ್ಲ. ಅದೇ ಹೊಸ ಒಡಂಬಡಿಕೆಗೂ ಮತ್ತು ಹಳೆ ಒಡಂಬಡಿಕೆಗೂ ನಡುವೆ ಇರುವಂತಹ ವ್ಯತ್ಯಾಸ.
So in the last verse of Hebrews 11 it says, God has provided something better for us than all these people in the Old Testament.
ಅದಕ್ಕಾಗಿ ಹಿಬ್ರಿಯ 11ನೇ ಅಧ್ಯಾಯದ ಕಡೆಯಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ಹಳೆ ಒಡಂಬಡಿಕೆಯಲ್ಲಿನ ಜನರಿಗಿಂತ ದೇವರು ನಮಗೆ ಶ್ರೇಷ್ಠವಾದದ್ದನ್ನು ಏರ್ಪಡಿಸಿದ್ದಾರೆ ಎಂಬುದಾಗಿ.
God has provided something better for us today. Far superior.
ದೇವರು ನಮಗೆ ಇಂದು ಶ್ರೇಷ್ಠವಾದದ್ದನ್ನ ಅಂದ್ರೆ ಉತ್ತಮವಾದದ್ದನ್ನ ಉನ್ನತ ಮಟ್ಟದ್ದನ್ನ ಏರ್ಪಡಿಸಿದ್ದಾರೆ.
And if you want to know how much superior, as much superior as heaven is above the earth.
ನಿಮಗೆ ಗೊತ್ತಾಗಬೇಕಾ ಅದು ಎಷ್ಟು ಉನ್ನತ ಮಟ್ಟದ್ದು ಅಂತ? ಭೂಮಿಗಿಂತ ಆಕಾಶವು ಎಷ್ಟು ಉನ್ನತದಲ್ಲಿದೆಯಲ್ಲ, ಅಷ್ಟು ಉನ್ನತವಾದದ್ದು.
As much superior as Jesus Christ is above Moses.
ಯೇಸು ಕ್ರಿಸ್ತರು ಮೋಶೆಗಿಂತ ಎಷ್ಟು ಉನ್ನತ ಮಟ್ಟದಲ್ಲಿದ್ದಾರಲ್ಲ, ಅಷ್ಟೇ ಉನ್ನತ ಮಟ್ಟದನ್ನ ದೇವರು ನಮಗೆ ಏರ್ಪಡಿಸಿದ್ದಾರೆ.
Moses was a man created by God. Jesus Christ was God himself. What's the difference?
ಮೋಶೆಯು ಮನುಷ್ಯನಾಗಿದ್ದನು, ದೇವರಿಂದ ಸೃಷ್ಟಿಸಲ್ಪಟ್ಟವನಾಗಿದ್ದನು, ಆದರೆ ಯೇಸು ಕ್ರಿಸ್ತರು ತಾವೇ ದೇವರಾಗಿದ್ದರು. ಎಂತಹ ವ್ಯತ್ಯಾಸ!
That's the difference between the old covenant which Moses brought and the new covenant which Jesus brought. The difference is immense.
ಅದು ಎಷ್ಟು ವ್ಯತ್ಯಾಸ ಅಪ್ಪ ಅಂದ್ರೆ, ಮೋಶೆಯು ಹಳೆ ಒಡಂಬಡಿಕೆಯನ್ನ ತಂದನು, ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯನ್ನ ತಂದರು. ಎಷ್ಟು ವ್ಯತ್ಯಾಸ! ಅದು ಬಹಳ ಅಪರಿಮಿತವಾದದ್ದು.
God has provided something better for us.
ದೇವರು ನಮಗೆ ಬಹಳ ಉತ್ತಮವಾದದ್ದನ್ನ ಏರ್ಪಡಿಸಿದ್ದಾರೆ.
And that is the faith of the New Testament.
ಅದು ಹೊಸ ಒಡಂಬಡಿಕೆಯ ನಂಬಿಕೆಯಾಗಿದೆ.
And we are told in Hebrews 12:2.
ನಮಗೆ ಹೇಳಲ್ಪಟ್ಟಿರುವ ಪ್ರಕಾರ ಹಿಬ್ರಿಯ 12ನೇ ಅಧ್ಯಾಯ 2ನೇ ವಚನ,
that Jesus is the author of this faith and the finisher or perfecter of this faith.
ಯೇಸು ಸ್ವಾಮಿಯು ನಂಬಿಕೆಯನ್ನ ಹುಟ್ಟಿಸುವಾತರು ಮತ್ತು ಅದನ್ನ ಪೂರೈಸುವಾತರು ಆಗಿದ್ದಾರೆ.